श्रीगुरुभ्यो नमः. हरिः ओम्. जलजष्टनिपाकारम् जगदीशपदाश्रयम् जगदीतरविख्यातम् जगन्नाथगुरुम् भजे. 19 ಬರೆಸಿದ್ದು, 20 ಹೇಳಿದ್ದು, 21 ಹೇಳಬೇಕು. ತಿಲಜವರ್ತಿಗಳನುಸರಿಸಿ ಪ್ರಜ್ವರಿಸಿ ದೀಪಗಳು ಆಲಯದ ಕತ್ತಲೆಯ ಭಂಗಿಸಿ ತದ್ಗತಾರ್ಥವ ತೋರುವಂದದಲ್ಲಿ ಜಲರುಹೇ ಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಳೆದು ಒಳೆವುತ ತೋರುವನು ಗುಣರೂಪ ಕ್ರಿಯೆಗಳನ್ನು. ಇಲ್ಲಿ ದೀಪ ಉರಿತಾ ಇರುತ್ತೆ. ಆ ದೀಪ ಉರಿಯೋದು ಯಾವುದರ ಮೇಲೆ ಆಧಾರ ಪಟ್ಟಿರುತ್ತೆ ಅಂದ್ರೆ, ಭಕ್ತಿ ಮತ್ತು ಎಣ್ಣೆ. ತಿಲಾಜ, ತಿಲ ಅಂದ್ರೆ ಎಳ್ಳು, ಎಳ್ಳಿಂದ ಹುಟ್ಟಿದ್ದು ಎಣ್ಣೆ ತಿಲಾಜ. ಆದ್ಮೇಲೆ ವರ್ತಿ ಅಂದ್ರೆ ಭಕ್ತಿ. ಇದನ್ನ ಅನುಸರಿಸಿ ಪ್ರಜ್ವಲಿಸಿ ದೀಪಗಳು ಆಲಯದ ಕತ್ತಲೆಯ ಭಂಗಿಸಿ ತದ್ಗತ ಅರ್ಥವ ತೋರುವಂದದಲ್ಲಿ. ಸುಲಭವಾಯಿತು. ದೀಪ ಬತ್ತಿ ಚಿಕ್ಕದಾಯ್ತಾ ಉರಿಯೋದು ಕಡಿಮೆ ಆಗ್ತದೆ. ಬತ್ತಿ ಇಲ್ಲ ಸರಿಯಾಗಿ ಉರಿಯಲ್ಲ, ಎಣ್ಣೆ ಇಲ್ಲ ಸರಿಯಾಗಿ ಉರಿಯಲ್ಲ. ಆ ಬತ್ತಿ ಎಣ್ಣೆ ಹೇಗಿದೆ ಅದಕ್ಕೆ ತಕ್ಕಂತೆ ಆ ದೀಪಗಳು ಉರಿದು ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಅಂದ್ರೆ ಅಲ್ಲಿರುವ ಕತ್ತಲೆಯನ್ನ ಬಿಡಿಸಿ ಅಲ್ಲಿರುವ ಪದಾರ್ಥಗಳನ್ನ ತೋರುವಂತೆ. ಭಗವಂತ ಹೇಗಿದ್ದಾನೆ ಎಂದು ಹೇಳ್ತಾ ಇದ್ದಾರೆ. ಜಲರು ಹೇ ಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲಿದು ಕೊಳೆಭೂತ ತೋರುವನು ಗುಣರೂಪ ಕ್ರಿಯೆಗಳನ್ನು. ಇಲ್ಲಿ ಕೂಡ ದೀಪ ಇದೆ. ದೀಪದಲ್ಲಿ ಬತ್ತಿ ಎಣ್ಣೆ ಎರಡು ಬೇಕಲ್ಲ. ಯಾವುದು ಬತ್ತಿ ಅಂದರೆ ಜೀವರ ಸ್ವರೂಪ ಯೋಗ್ಯತೆಯೇ ಬತ್ತಿ ಪ್ರಧಾನವಾಗಿ. ಆ ಬತ್ತಿಗೆ ಭಕ್ತಿ, ವಿಶೇಷವಾದ ಸದಾಚಾರ, ಅದರಿಂದ ಕೂಡಿದ ಜ್ಞಾನ, ಜ್ಞಾನದಿಂದ ಕೂಡಿದ ಸದಾಚಾರ, ಭಕ್ತಿ, ಈ ಮೂರು ಸೇರಿಕೊಂಡ್ರೆ ಒಳ್ಳೆ ಎಣ್ಣೆ. ವಿಶೇಷವಾಗಿರತಕ್ಕಂಥ ಈ ಮೂರು ಸೇರಿದರೆ ಭಗವಂತ ಆ ದೀಪದಿಂದ ಏನು ಮಾಡುತ್ತಾನೆ ಅಂದ್ರೆ, ನಾವು ಚೆನ್ನಾಗಿ ಅದನ್ನು ಉರಿಸಿದರೆ ಅದು ಮನದೊಳಗೆ ಒಳಿದು ಕೊಳೆಹೋತ ಅಂದ್ರು. ಅಂದರೆ ಮನೆ ಕತ್ತಲಿದೆ, ಪದಾರ್ಥಗಳಿದೆ, ತೋರಬೇಕು. ತೋರಬೇಕಾದ್ರೆ ದೀಪ ಬೇಕು. ದೀಪ ಅಂದ್ರೆ ಅಡಿಯಲ್ಲಿ ಪಾತ್ರೆ, ಬತ್ತಿ ಮತ್ತು ಎಣ್ಣೆ, ಅಗ್ನಿ. ಬರೀ ಬತ್ತಿ ಎಣ್ಣೆ ಪಾತ್ರೆ ಇದ್ರೆ ಸಾಲದು, ಅಲ್ಲಿ ಉರಿ ಬೇಕು. ಉರಿ ಇರಬೇಕು, ಅದು ಸರಿಯಾಗಿರತಕ್ಕಂತೆ ಇರಬೇಕು. ಒಳಗೆ ಎಷ್ಟು ಕತ್ತಲಿದೆಯೋ ಅದನ್ನ ಪರಿಹಾರ ಮಾಡುವಷ್ಟು ದೀಪ ಬೇಕು. ಕತ್ತಲು ಜಾಸ್ತಿ ಇದ್ದು ದೀಪ ಚಿಕ್ಕದಾಗಿ ಉರಿತಾ ಇದ್ರೆ ಪದಾರ್ಥ ಸರಿಯಾಗಿ ಕಾಣಲ್ಲ. ಪದಾರ್ಥ ಕಾಣುವಷ್ಟು ಬೇಕು, ಕತ್ತಲನ್ನ ಹರಿಯುವಷ್ಟು ಬೇಕು, ಅಂಥ ದೀಪ ಬರಬೇಕು ನಮಗೆ. ಹಾಗಾದ್ರೆ ಇಲ್ಲಿ ನಮ್ಮ ಶರೀರವೇ ಒಳಗೆ ಅಂತಃಕರಣ, ಮನಸ್ಸೇ ದೀಪ ಪಾತ್ರೆ, ಅಲ್ಲಿ ಜೀವನ ಸ್ವಭಾವವೇ ಬತ್ತಿ, ಅಲ್ಲಿ ಜ್ಞಾನ ಕರ್ಮ ಎರಡೂ ಸೇರಿಕೊಂಡು ಅದರಲ್ಲಿ ವಿಶೇಷವಾದ ಭಕ್ತಿ ಎಂಬ ಎಣ್ಣೆ, ಅದ ಮೇಲೆ ಜ್ಞಾನ ಕರ್ಮ, ಅಲ್ಲಿ ಅಗ್ನಿ ಉರಿಬೇಕಾದರೆ ದೀಪ ಅಂತ ಉರಿತಾ ಇರಬೇಕಾದ್ರೆ ಮೂರು ಸೇರಬೇಕು. ಏನೇನು ಬೇಕು ಅಂದ್ರೆ ಇಂಧನ ಬೇಕು, ಅಗ್ನಿ ಬೇಕು, ಗಾಳಿ ಬೇಕು. ಮೂರು ಸೇರಿದರೆ ಉರಿತ ಇರುತ್ತೆ. ಮೂರು ಭೂತಗಳು ಸೇರಿದರೇನೆ ಅಲ್ಲಿ ಅಗ್ನಿ ಅಂತ ಬರುವುದು. ಹಾಗೆ ಇಲ್ಲಿ ಮೂರು ಸೇರಿದೆ, ಭಕ್ತಿ, ಜ್ಞಾನ, ಕರ್ಮ ಅಂತ. ಈ ಕರ್ಮ ಅನ್ನೋದೇ ವಿಶೇಷವಾಗಿರತಕ್ಕಂಥ ಎಲ್ಲ ಸೇರಿದ ಅಗ್ನಿ. ಅದಕ್ಕೆ ಬೇಕಾದ ಇಂಧನ ಭಕ್ತಿ, ಅದಕ್ಕೆ ಸರಿಯಾದ ವಿಶೇಷವಾಗಿರತಕ್ಕಂಥ ಜ್ಞಾನ ಕರ್ಮ, ಅದಕ್ಕೆ ತಕ್ಕಂಥ ಭಗವಂತನ ಅನುಸಂಧಾನ ಏನಿದೆ ಅದು ಒಳಗಿರತಕ್ಕಂಥ ಗಾಳಿ. ಆ ಮೂರು ಸೇರಿದರೆ ಉರಿಯುವುದು ದೀಪ. ಆ ದೀಪದಿಂದ ಏನಾಗುತ್ತೆ ಭಗವಂತ ಅಂದರೆ ಇದು ತಾತ್ಪರ್ಯ, ಸ್ವರೂಪದೊಳಗೆ ಸ್ವಭಾವದೊಳಗೆ ಭಗವಂತ ಇದ್ದಾನೆ. ಜೀವನ ಸ್ವಭಾವವು ದೇವರನ್ನ ಆಶ್ರಯಿಸೇ ಬೆಳಗುತ್ತೆ. ಪಾತ್ರೆ ಅಂದ್ರೆ ವಿಶೇಷವಾದ ಅಂತಃಕರಣ, ಅದರೊಳಗೆ ಜೀವನ ಸ್ವಭಾವವೆಂಬ ಭಕ್ತಿ ಏನಿದೆ ಅದು ಕೂಡ ಭಗವಂತನಲ್ಲಿ ನಿಂತಿದ್ದಾನೆ. ಹಾಗೆ ಜ್ಞಾನ ಭಕ್ತಿ ಕರ್ಮ, ಆ ಮೂರರಲ್ಲೂ ಜ್ಞಾನ ಭಕ್ತಿ ಕರ್ಮ ಎಂಬ ಹೆಸರಿಟ್ಟುಕೊಂಡು ಭಗವಂತನೇ ಇದ್ದಾನೆ. ಆ ಮೂರರಲ್ಲೂ ಇದ್ದು ಚೆನ್ನಾಗಿ ದೀಪ ಉರಿಯುವಂತೆ ಮಾಡಿ ಆ ಬೆಳಕಿನಲ್ಲಿ ಏನು ಮಾಡುತ್ತಾನೆ ಅಂದ್ರೆ ತೋರು ಪದಾರ್ಥ ಯಾವುದು, ಕತ್ತಲೆಯನ್ನ ಭಂಗಿಸ್ತಾನೆ ಈ ಒಂದು ದೀಪದಿಂದ. ಯಾವ ಕತ್ತಲು ಅಂದರೆ ಈಗ ನಾವು ಏನು ಚಿಂತನೆ ಮಾಡ್ಲಿಕ್ಕೆ ಹೋದ್ರೂ ದೇವರ ಗುಣ ರೂಪ ಕ್ರಿಯೆ ಅಂದ್ರೆ ಬಾಯಿ ಮಾತಾಗ್ತಾ ಇದೆ, ಸರಿಯಾಗಿ ಸಿಗುತ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ, ಕತ್ತಲೆ ಕೋಣೆ, ಪದಾರ್ಥಗಳಿವೆ ಅಂತ ಗೊತ್ತು, ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ ಈ ಪದಾರ್ಥಗಳಿವೆ ಅಂತ ಗೊತ್ತು, ಕೈ ಆಡಿಸ್ತಾ ಇದ್ದೀವಿ, ಯಾವುದು ಸಿಗ್ತಾ ಇಲ್ಲ, ಅಲ್ಲೇ ಇದೆ ಯಾವುದು ಸಿಗ್ತಾ ಇಲ್ಲ. ಅಂಥ ಕಾಲಕ್ಕೆ ಒಳ್ಳೆ ಭಕ್ತಿ, ಜ್ಞಾನ, ಸತ್ಕರ್ಮಾನುಷ್ಠಾನ ಮೂರು ಚೆನ್ನಾಗಿ ಸೇರಿದರೆ ಅದೊಂದು ದೀಪ ಆಗಿ ಭಗವಂತ ಅಲ್ಲಿ ನಿಂತು ಏನು ಮಾಡುತ್ತಾನೆ, ಈ ಕತ್ತಲ ಮನೆಯಲ್ಲಿ ಅಂತಃಕರಣದಲ್ಲಿರುವಂತಹ ಕತ್ತಲೆಯನ್ನು ಕಳೆಯುತ್ತಾನೆ. ಅಂದ್ರೆ ದೇವರ ಗುಣ ರೂಪ ಕ್ರಿಯೆಗಳನ್ನ ವಿಶೇಷವಾಗಿ ಮನದಿಂದ ಕಾಣುವ ತಾಕತ್ತನ್ನ ಭಗವಂತ ಕೊಟ್ಟು ನಮ್ಮನ್ನ ಆ ರೂಪ ಗುಣ ಕ್ರಿಯೆಗಳನ್ನ ಚಿಂತನೆ ಮಾಡುವಂತೆ ಮಾಡುತ್ತಾನೆ ಭಗವಂತ, ಅದು ತೋರುವಂತೆ ಮಾಡುತ್ತಾನೆ. ಅದನ್ನ ಹೇಳ್ತಾ ಇದ್ದಾರೆ, ಜಲರು ಹೆಕ್ಷಣ ತನ್ನವರ ಮನದೊಳಗೆ, ಮನಸ್ಸೆಂಬ ಪಾತ್ರೆ ಭಕ್ತಿ ಅದೇ ನಿಜವಾದ ಭಕ್ತಿ. ಅದರ ವಿಶೇಷವಾಗಿರತಕ್ಕಂಥ ಭಕ್ತಿ ಅಂದ್ರೆ ಸ್ವರೂಪವೇ ಸ್ವಭಾವ, ಸ್ವಭಾವವೇ ಭಕ್ತಿ ಮಾಡಿ ಭಕ್ತಿ ಜ್ಞಾನ ಕರ್ಮಕ್ಕೆ ಈ ಮೂರು ಸೇರಿದ್ರೆ ದೀಪ ಒಲಿದು ಕೊಳೆವುತ ತೋರುವನು ಗುಣ ರೂಪ ಕ್ರಿಯೆಗಳು. ತನ್ನ ರೂಪ, ತನ್ನ ಗುಣ, ತನ್ನ ಕ್ರಿಯೆಗಳನ್ನ ದೇವ ನಮ್ಮ ಅಂತಃಕರಣಕ್ಕೆ ತೋರ್ತಾ ಬರ್ತಾನೆ. ಅಂದರೆ ತೋರ್ತಾ ಬರೋದು ಅಂದ್ರೆ ಅಂದ್ರೆ ಇಷ್ಟರವರೆಗೂ ನಾವು ಕೇಳಿದ್ದು ಸರಿ, ಮಾಡ್ಲಿಕ್ಕೆ ಹೋದಾಗ ಯಾವುದೂ ಸರಿ ನೆನಪಾಗಲ್ಲ, ಯಾವುದು ಹೇಗೆ ಚಿಂತನೆ ಮಾಡಬೇಕು ಗೊತ್ತಿರಲ್ಲ. ಆಗ ತಾನಾಗಿ ಎಲ್ಲೆಲ್ಲಿ ನೋಡುತ್ತಾ ಹೋಗ್ತೀವಿ, ದೇವರ ರೂಪ, ಆತನ ಗುಣ, ಆತನ ಕ್ರಿಯ ನಮ್ಮ ಮನಸ್ಸಿಗೆ ಹೊಳಿತಾ ಹೊಳಿತಾ ಹೋಗ್ತಾ ಬರುತ್ತೆ. ಹೊಳೆಯುವುದು ಅಂದ್ರೆ ಏನು ಮತ್ತು ಪ್ರಶ್ನೆ, ಯಾವ್ದು ಬೇಕಾದ್ರೂ ತಗೋಬಹುದು. ಇಷ್ಟು ದಿವಸ ಮಾತು ಕೇಳದ ಮಗ ಅಥವಾ ಮಗಳು, ಸಬ್ಜೆಕ್ಟ್ ಯಾವ್ದೊಂದು ತಗೊಂಡ್ ಮಾಡೋದಕ್ಕೆ ಬೇಕಾದಷ್ಟು ಇದೆ. ದೇವರ ಗುಣರೂಪ ಕ್ರಿಯೆಗಳು ತೋರಬೇಕಾದ್ರೆ ಯಾವ್ದಾವುದೋ ಬೇಕಾಗಿಲ್ಲ, ನಮ್ ಸುತ್ತಿರೋ ವಿಗ್ರಹಗಳೇ ಸಾ ಅಲ್ವಾ. ಮಾತು ಕೇಳದ ಮಗ ಅಥವಾ ಮಗಳು, ಎಷ್ಟು ದಿವಸ ಅವ್ರು ನೋಡಿ ಹೊಡೆದು ಬಡದು ಬೈದು ಅವರು ಸರಿಯಾಗದಿದ್ರೆ ಅಪ್ಪ ಅಂತ ಕೂತದ್ದು ಆಯ್ತು, ಇವ್ರು ಸರಿ ಹೋಗಲ್ಲ ಅಂತ ಎಲ್ಲಾ ಗುಡಿಗಳು ಗುಂಡಾರಗಳು ಸುತ್ತಿ ಆಯ್ತು, ಇನ್ನ ಸಾಕಪ್ಪ ಅಂತ ಸುತ್ತಾಗಿ ಕೂತಾಗ ನಿನ್ನ ಎಷ್ಟು ಸ್ವಾಮಿ ಅಂತ ದೇವರು ಈ ಚಿಂತನೆ ಮಾಡತಾ ಇದ್ರೆ ಅವತ್ತು ಹೊಳೆಯಿತು. ಏನಂತ ಎಲ್ಲ ಇದು ಅಸ್ವತಂತ್ರ ಪ್ರಾಣಿ, ಇಷ್ಟು ಓದ್ತಾ ಇದ್ದೆ, ಇಷ್ಟು ದಿವಸ ನನ್ನ ಮಾತಿಗೆ ತಕ್ಕಂತೆ ಓ ಬೊಡದಂತೆ ಮಾಡಿದ್ದು ಯಾರು, ಇವನೊಳಗಿದ್ದ ದೇವರೇ ಅಲ್ಲ, ಇವಂದೇನೋ ಕರ್ಮ ಕೂತ್ಕೊಂಡಿದೆ, ಅದಕ್ಕೆ ದೇವರು ನನ್ನ ಮಾತು ಕೇಳದಂತೆ ಮಾಡಿ ರಿವರ್ಸ್ ಆಗೇ ಮಾಡಿಸ್ತಾ ಇದ್ದಾನಪ್ಪ. ಆತನ ರೂಪ ನೆನಪಾಯಿತಾ, ಒಳಗಿದ ಭಗವಂತನದ್ದು, ಆತನ ಗುಣ ನೆನಪಾಯಿತಾ, ಏನು ಗುಣ, ಆಯಾ ಜೀವಿಯ ಸ್ವಭಾವಕ್ಕೆ ತಕ್ಕಂತೆ ಪ್ರವರ್ತನೆ ಮಾಡಿಸ್ತಾನೆ ಎಂಬ ಗುಣ ತಕ್ಕಂತೆ ಅವನ ಒಳ್ಳೆದಕ್ಕಾಗಿ ಕ್ರಿಯೆ ಮಾಡಿಸ್ತಾ ಇದ್ದಾನೆ. ಆವಾಗ ಅರ್ಥ ಆಯಿತು, ಏನೋ ಅಡ್ಡಿ ಕೂತಿದೆ ಇವನಿಗೆ, ಅದಕ್ಕೆ ಇವನಿಗೆ ಏನ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ, ಎಲ್ಲ ರಿವರ್ಸ್ ಮಾಡಿಸ್ತಾ ಇದ್ದಾನೆ ಭಗವಂತ ಅಂತ ಅರ್ಥ ಆದ ಕೂಡಲೇ ಅವಾಗೆ ಅವನ ಮೇಲೆ ಬಾಯಿ ಹೋಗಲ್ಲ. ಲೋ ನೀನ್ಯಾಕೋ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಬೈಲಿಕ್ಕೆ ಹೋಗಲ್ಲ. ಬೈಲಿಕ್ ಮೇಲ್ನೋಟಕ್ಕೆ ಬೈಲಿಕ್ ಹೋದ್ರು ಒಳಗೆ ತಲೆ ಓಪನ್ ಆಗಿದೆ ನಮ್ದು. ಅವಾಗ ಏನ್ ಮಾಡುತ್ತೇವೆ, ನಾವೇ ಏನೋ ಚೂರು ಮಾಡ್ಲಿಕ್ ಶುರು ಮಾಡುತ್ತೇವೆ. ಯಾವ್ದು ಸುಳಾದಿಯೋ ಇನ್ನೊಂದು ಪಾರಾಯಣವೋ ಮಾಡ್ಲಿಕ್ ಶುರು ಮಾಡುತ್ತಾ, ಅಪ್ಪ ಇವನಿಗೆ ಒಳ್ಳೆ ಬುದ್ಧಿ ಕೊಡೋ, ಅವನಿಗೆ ಒಳ್ಳೆ ಬುದ್ಧಿ ಬರಲಿಕ್ಕೆ ಅಟ್ಟಿಯಾದ ಕರ್ಮ ಕಳೆಯೋ ಅಂತ ನಾವು ಸೇವಾ ಶುರು ಮಾಡಿದ್ರೆ ಅದು ಚೂರು 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 ಮತ್ತು ನಮ್ಮಿಂದ ಹೇಳ್ತಾನೆ ಇರ್ತಾನೆ, ಬಿಡಿಸಲ್ಲ. ಆದರೆ ಹಿಂದೆ ಹೇಳಿದಂತೆ ಇರಲ್ಲ, ನಂತರ 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 ಬದಲಾವಣೆ ಬರ್ತಾ ಬರುತ್ತೆ ಮಗನಲ್ಲಿ. ಅದು ನಿಮಗೆ ಅನುಭವ ಇರುತ್ತೆ ಅಲ್ವಾ? ಮುಂದೆ ಓದುವಂತ ಇಲ್ಲ, ಹಾರ್ತಾ ಹಾರಿರುವಂತ ಮಗ ಈಗ ಚೆನ್ನಾಗಿ ಓದ್ಲಿಕ್ಕೆ ಶುರು ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಬುದ್ಧಿವಂತನಾಗ್ತಾನೆ, ಎಲ್ಲ ಆಗ್ತಾನೆ ಆಗ್ತಾನೆ ಆಗ್ತಾನೆ. ಹೇಗೆ ಒಳಗಿದ್ದವ ಮಾಡಿಸಿದರೆ ಇದೆ ತೋರುವನು ಗುಣ ರೂಪ ಕ್ರಿಯೆಗಳು. ನಂಬರಿಗೆ ಬಂದು ಹೊರತು ಅರ್ಥ ಆಗಲ್ಲ, ಅದಕ್ಕೆ ನಮ್ಮ ಎಕ್ಸಾಂಪಲ್ ಕೊಟ್ಟೆ, ಇನ್ನೇನಿಲ್ಲ. ಆ ರೀತಿಯಲ್ಲಿ ಭಗವಂತನಲ್ಲಿ ನಾವು ಭಕ್ತಿಯಿಂದ ಜ್ಞಾನಪೂರ್ವಕ, ಏನು ಜ್ಞಾನ, ಇವನೇ ಎಲ್ಲರಲ್ಲಿ ನಿಂತು ಮಾಡಿ ಮಾಡಿಸುವವ ಅಂತ ಜ್ಞಾನಪೂರ್ವಕ, ಅವನಲ್ಲಿ ನೀನೇ ಗತಿ ಎಂಬ ಶರಣಾಗತಿ ಭಕ್ತಿಪೂರ್ವಕ ಕರ್ಮಾನುಷ್ಠಾನ ಮಾಡಬೇಕಲ್ಲಿ. ಬರೀ ಭಕ್ತಿಯವರೇ ಸಾರದು. ಏನು ಕರ್ಮಾನುಷ್ಠಾನ? ಒಂದು ಪಾರಾಯಣವೋ ಜಪವೋ ಏನೋ ಒಂದು ಮಾಡಿ ಕೃಷ್ಣ ಉದ್ಧಾರ ಮಾಡು ಅಂದಾಗ ಅದಕ್ಕೆ ಓಲಿದು ತನ್ನ ಆ ಒಳಗಿರತಕ್ಕಂತಹ ಬಿಂಬ ಮೂರ್ತಿ ಗುಣ ರೂಪ ಕ್ರಿಯೆಗಳನ್ನು ತೋರುವನು. ಅದು ಎಲ್ಲಿ ಬೇಕಾದರೂ ಇಟ್ಟುಕೊಳ್ಳಿ, ನಿಮ್ಮಲ್ಲೇ ಹೊಳಿಬೇಕಾ, ನಿಮ್ಮಲ್ಲೇ ತೋರಬೇಕಾ, ಅಲ್ಲಿ ಸ್ವಾಮಿ ಪಾದ ಹಿಡಿದ್ರೆ ನಿಮ್ಮಲ್ಲೇ ಒಳ್ಳೆ 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 ಗುಣಗಳನ್ನ ತೋರ್ತಾ ಬರ್ತಾನೆ. ಎಲ್ಲಿ ಬೇಕಾದ್ರೆ ಅಲ್ಲಿ ಅಪ್ಲಿಕೇಶನ್ ಎಲ್ಲಿ ಬೇಕಾದ್ರೂ ಹಾಕಿ ಪ್ರಾಸೆಸ್ ಹೇಳ್ಕೊಡ್ತಾ ಇದೀವಿ ಅಷ್ಟೇ. ಇದು ಗೊತ್ತಾಯ್ತಾ? ನಾವು ಅನವಸರವಾಗಿ ಯಾರ ಮೇಲೂ ರೇಗಾಡಲ್ಲ, ಯಾಕೆ ಅಂದ್ರೆ ಬೇಸ್ ಗೊತ್ತಾಯಿತು, ಯಾವ ಆಡಿಸ್ತಾನ ಗೊತ್ತಾಯಿತು. ಎಲ್ಲಾ ಗೊಂಬೆಗಳೇ ತೊಗಲು ಗೊಂಬೆಗಳಂತೆ ಆಡಿಸ್ತಾ ಇದ್ದಾನೆ. ಯಾವ ಗೊಂಬೆ ಮೇಲೆ ಸಿಟ್ಟು ಮಾಡೋಣ? ಆಡಿಸೋನ ಮೇಲೆ ಸಿಟ್ಟು ಮಾಡೋಣ ಅಂದ್ರೆ ಅವನು ಕರ್ಮಾನುಷ್ಠಾನ ಆಡಿಸ್ತಾನೆ ಕರ್ಮ ತಕ್ಕಂತೆ. ಗೊಂಬೆ ಮೇಲೆ ಸಿಟ್ಟು ಮಾಡೋಣ ಅಂದ್ರೆ ಪಾಪ ಅದೇ ಮಾಡುತ್ತೆ. ಅವ್ರು ಹೇಗೆ ಆಡ್ತಾರೆ ಅದು ಆಡುತ್ತೆ. ಸಿಟ್ಟ ಯಾರ ಮೇಲೆ ಮಾಡಬೇಕು? ಸಿಟ್ಟೇ ಬೇಡ, ತೆಗೆದು ಬೇಡೋಣ. ನೀವು ಮಾಡ್ಬೇಕು ಅಂತ ಕೂತದ್ದಕ್ಕೆಲ್ಲ ಅದು ಪ್ರಾಬ್ಲಮ್ ಬಂದಿದೆ. ಯಾರ ಮೇಲೆ ಮಾಡಬೇಕು ಅಂತ? ನಮ್ ಪ್ರಾರಂಭದ ಮೇಲೆ ಮಾಡಿದ್ರೆ ಸಾಕಲ್ವಾ? ಅದಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಭಗವಂತನ ನಿಜವಾದ ಜ್ಞಾನ ಬೇಕು. ಇಲ್ಲಿ ನೋಡಿ, ಅವರು ಬಹಳ ಬುದ್ಧಿವಂತರು. ನಮಗೆ ಜ್ಞಾನಕ್ಕಿಂತ ಹೆಚ್ಚಾಗಿ ಕರ್ಮಾನುಷ್ಠಾನ ಮಾಡ್ತೀವಿ. ಆ ಕರ್ಮಾನುಷ್ಠಾನ ಮಾಡುವ ಕಾಲಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ಚಿಕ್ಕ ಕ್ವಶನ್ ಯಾವ್ದು ಹೇಳಿ, ಎಲ್ಲಿಗೆ ಹೋದ್ರೂ ಕೇಳ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನ ಸಬ್ಜೆಕ್ಟ್ ಇರುತ್ತೆ, ಅದರ ಪ್ರವಚನ ಆಗ್ತಾ ಇರುತ್ತೆ. ಎಲ್ಲಾ ಪ್ರವಚನ ಮುಗಿದ ಮೇಲೆ ಕೇಳಿದ್ ಏನ್ ಗೊತ್ತಾ, ಆಚಾರ್ಯ ಎಣ್ಣೆಗೆ ದೀಪಕ್ಕೆ ಯಾವ ಎಣ್ಣೆ ಶ್ರೇಷ್ಠ? ಕೊಬ್ಬರಿ ಎಣ್ಣೆ ಹಾಕ್ಲೋ, ಎಳ್ಳೆಣ್ಣೆ ಹಾಕ್ಲೋ, ತುಪ್ಪ ಹಾಕ್ಲೋ, ಎಲ್ಲಾ ಬೆರೆಸಿದ ಐದು ಎಣ್ಣೆ ಬೆರೆಸ್ಬೇಕಂತಾರ, ಅದು ಹಾಕ್ಲೋ. ಮಾಡಿದ್ದೇನು ಉಪನ್ಯಾಸ? ಅಪರೋಕ್ಷ ಜ್ಞಾನ ಬರೋದು ಹೇಗೆ ಅಂತ ಮಾಡಿದ್ರೆ ಪ್ರಶ್ನೆ ಮಾಡುವುದು ಎಣ್ಣೆ ಯಾವ್ದು ಹಾಕ್ಲಿ ಅಂತ. ಇರ್ಲಿ ಬಿಡಿ ಅಂತ ದಾಸರಾಯರು ಅದು ಹೇಳುತ್ತಾ ಎಣ್ಣೆಗೂ ಉತ್ತರ ಕೊಟ್ರು, ಎಳ್ಳೆ ಎಣ್ಣೆ ಶ್ರೇಷ್ಠ ಅಂತ ಕೊಟ್ರು. ಅಲ್ಲಿ ಎಲ್ಲದಕ್ಕೂ ವಿಶೇಷವಾದ್ದು ಇದು. ಎಣ್ಣೆಗಳಲ್ಲಿ ಘೃತ ಬಹಳ ವಿಶೇಷ. ಘೃತ ಇಲ್ಲಪ್ಪ ಅಂದ್ರೆ ಎಳ್ಳೆಣ್ಣೆ, ನೀ ಯಾವ ಎಣ್ಣೆಯೂ ಕೂಡ ಹಚ್ಚಬಾರದು. ಆ ಕೊಬ್ಬರಿ ಎಣ್ಣೆ, ಅದು ಕುಸುಮೆ ಎಣ್ಣೆ, ಅದು ಎಣ್ಣೆ, ಈ ಎಣ್ಣೆ, ಇನ್ನ ಯಾರೋ ಅದು ವಿಚಿತ್ರವಾಗಿ ಹೇಳ್ಕೊಟ್ಟಿದ್ದಾರೆ. ಐದೂ ಸೇರಿಸಿ ಹಚ್ಚಿದ್ರೆ ಬಹಳ ವಿಶೇಷ ಅಂತ ಬಹಳ ಆಗಿ ಹೋಗ್ತಾರೆ. ಯಾರು ಹಾಗೆ ಹಚ್ಚಬೇಡಿ. ಹಚ್ಚಿದರೆ ಘೃತ ದೀಪ ಅಥವಾ ತಿಲ ದೀಪ ಅಷ್ಟೇ. ಅವನ ಆಕಾರ ಮಗ ಇದ್ರೆ ಮಗನ ಆಕಾರ ಅವನು ಇದ್ದಾನಲ್ಲ, ಸತ್ತದ ಆಕಾರ ತನ್ನಾಮದಿ ತೋರ್ಪ ಅಷ್ಟೇ. ಇವು ಹೆಚ್ಚು ಕಷ್ಟಪಡಬೇಕಾ ಅವಸರವೇ ಇಲ್ಲ. ಅವನು ಎಲ್ಲೆಲ್ಲಿದ್ದಾನೆ ಅಂದ್ರೆ ಯಾವ್ಯಾವ ಆಕಾರ, ಅವನವರ ಆಕಾರದಲ್ಲೇ ಕೂತ್ಕೊಂಡು ಮಾಡಿಸ್ತಾ ಇದ್ದಾನಲ್ಲ. ಸುಲಭ ಅವನು, ಅದಕ್ಕೆ ಸುರಭನೋ ಹರಿ. ಅದಕ್ಕೆ ಕೇಳುದು ಸುರಭನು ಅಷ್ಟು ಸುಲಭನು ಸುಲಭನೇನು? ಗುರುಗಳ ಮೂಲಕ ತಿಳ್ಕೊಳ್ಳದ ಹಾಕಿದ್ರೆ ಸುಲಭ ಅಲ್ಲ, ತಿಳ್ಕೊಂಡ್ರೆ ಬಹಳ ಸುಲಭ. ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದೊಳಿರಲಿ, ತಾ ಮತ್ತಾವ ದೇಶದೊಳಿರಲಿ, ಆವ ಅವಸ್ಥೆಗಳು ಬರಲಿ ಈ ವಿಧದಿ ಜಡಚೇತನದೊಳು ಅಲ್ಲಿ ರೊಳುನ ದೊಳು ಅಂತ. ರ ಇದೆಯಾ ದ ಇದೆಯಾ? ಕೆಲವಲ್ಲಿದೆ ಕೆಲವಲ್ಲಿದೆ. ಅದನ್ನ ರ ಇದ್ರೆ ದ ಮಾಡಿಕೊಂಬಿಡಿ, ಅದಕ್ಕೆ ಹೇಳಿದ ಇದು ಹಳೆ ಪಾಠ. ಅದಕ್ಕೆ ಜಡ ಚೇತನದೋಳು ಪರಾವರೇಶನ ರೂಪ ಗುಣಗುಳ ಭಾವಿಸುತ ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಆಯುರ್ವೇದ ಪ್ರಕರಣ ಒಂದೇ ಪದ್ಯದಲ್ಲಿ ಹೇಳಿಬಿಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆವದೇಹವ ಕೊಡಲಿ ಹರಿಮತ್ತಾವ ಲೋಕದಲ್ಲಿಡಲಿ ತಾಮತ್ತಾವ ದೇಶದಲ್ಲಿರಲಿ ಅವಾವಸ್ಥೆಗಳು ಬರಲಿ. ಎಲ್ಲಿ ಚಿಂತನೆ ಮಾಡಬೇಕು ಅದನ್ನ ಅಂದ್ರೆ ಹೇಳ್ತಾರೆ, ಹಿಂದೆ ಹೋದ ಅನೇಕ ಜನ್ಮಗಳು ಮುಂದೆ ಬರುವಂತಹ ಅನೇಕ ಜನ್ಮಗಳು ಅವೆಲ್ಲದರ ಕುರಿತು ಈ ಜನ್ಮದಲ್ಲೇ ಈ ರೀತಿಯಲ್ಲಿ ನಮಗೆ ಜಡ ಜನ್ಮ ಬಂದಿರಬಹುದು, ಚೇತನ ಜನ್ಮ ಬಂದಿರಬಹುದು. ಜಡ ಜನ್ಮ ಅಂದ್ರೆ ಗಿಡ, ಅನೇಕ ಗಿಡವಳ್ಳಿಗಳಾಗಿ ಹುಟ್ಟಿರಬಹುದು, ಚೇತನ ಜನ್ಮವೂ ಬಂದಿರಬಹುದು. ಎರಡೂ ರೀತಿಯಲ್ಲಿ ಈ ವಿಧದಿ ಜಡಚೇತನದಳು ಪರಾವರೇಶನ ರೂಪ ಗುಣಗಳ ಅಂದ್ರೆ ಆಯಾ ಶರೀರಗಳು ಕೊಟ್ಟಂತಹ ಭಗವಂತನ ರೂಪಗಳನ್ನ ಗುಣಗಳನ್ನ ಭಾವಿಸುತ್ತ ಆಯಾ ಜನ್ಮ ಆಯಾ ದೇಶ ಆಯಾ ಕಾಲ ಆಯಾ ಸ್ವಭಾವಕ್ಕೆ ತಕ್ಕಂತ ಆಯಾ ಗುಣಗಳನ್ನ ಪ್ರಕಟ ಮಾಡಿ ಆಯಾ ಜನ್ಮಗಳನ್ನ ಕಳೆದು ಮುಂದೇನು ಅಂದ್ರೆ ಈ ಜನ್ಮದಲ್ಲಿ ಆ ಎಲ್ಲಾ ಜನ್ಮಗಳ ಕಾರ್ಯಗಳನ್ನ ದೇವರ ಪೂಜಾಂತ ಅರ್ಪಣೆ ಮಾಡುವ ಭಾಗ್ಯ ಕೊಟ್ಟಿದ್ದಾನಲ್ಲ, ಆ ವಿಶೇಷವಾದ ಭಗವಂತನ ಭಕ್ತಿಯಿಂದ ಭಾವಿಸುತ್ತ ಅಂತ ಒಂದು ಶಬ್ದ ಹೇಳಿದ್ರು. ಭಾವಿಸುತ್ತ ಅಂದರೆ ಹೇಳ್ತಾ ಇದ್ದಾರೆ, ಸ್ವಾಮಿ ನನಗೆ ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲಿ ನೀನು ನನ್ನಲ್ಲಿ ನಿಂತು ತತ್ವಾಭಿಮಾನಿ ದೇವ ದೈತ್ಯರ ಮೂಲಕ ನಡೆದು ನಡೆಸಿದ ಮಾಡಿ ಮಾಡಿಸಿದ ಏನೇನು ಮಾನಸಿಕ ವಾಚಿಕ ಕಾಯಿಕ ಸಕಲ ಕರ್ಮಗಳು ಜಾಗ್ರತ ಸ್ವಪ್ನ ಸುಷುಪ್ತಿ ಮೂರವಸ್ಥೆಗಳಲ್ಲಿ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳು ಆಯಾ ಇಂದ್ರಿಯಗಳಲ್ಲಿ ನೀನೇ ಇದ್ದು ನಿನ್ನವರನ್ನಿಟ್ಟು ಆಯಾ ಇಂದ್ರಿಯಗಳ ಮೂಲಕ ಆಯಾ ಪದಾರ್ಥಗಳನ್ನು ಸ್ವೀಕರಿಸಿ ಪದಾರ್ಥಗಳಲ್ಲೂ ನೀನು ನಿನ್ನವರು ಇದ್ದು ಅಲ್ಲಲ್ಲಿ ಕರ್ಮಗಳಲ್ಲಿ ನೀನೇ ಪ್ರಕಟನಾಗಿ ಏನೇನು ಮಾಡಿಸಿದೀಯ ಸಕಲ ಜನ್ಮದ ಕರ್ಮಗಳು ಆ ಕರ್ಮಗಳಲ್ಲಿ ಪ್ರಕಟವಾದ ನಿನ್ನ ರೂಪಗಳು ಆಯಾ ಜನ್ಮಗಳಲ್ಲಿ ಏನೇನು ಉಪಯುಕ್ತವಾದ ಇಂದ್ರಿಯಗಳು ಅಲ್ಲಲ್ಲಿ ಪ್ರಕಟವಾದ ನಿನ್ನ ರೂಪಗಳು ಆಯಾ ಇಂದ್ರಿಯಗಳಿಂದ ಸ್ವೀಕಾರ ಮಾಡಿದ ಪದಾರ್ಥಗಳು ಅಲ್ಲಲ್ಲಿ ಪ್ರಕಟವಾದ ನಿನ್ನ ರೂಪಗಳು ಎಲ್ಲ ಬಿಂಬಮೂರ್ತಿಯೇ ನಿನಗೆ ಪೂಜೆಯಾಗಲಿ ಹರಿ. ಇದನ್ನು ಭಾವಿಸುತ್ತ ಭಾವಿಸುತ್ತ ಅಂಬರು ಇಷ್ಟೆಲ್ಲ ಕೊಟ್ರು, ಕೊಟ್ಟು ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು. ಅಯ್ಯ ಭಗವಂತ ಇನ್ನಾದರೂ ಈ ವಿಶೇಷವಾದ ಜ್ಞಾನ ಕೊಟ್ಟಿದ್ದೀಯ ಈ ಜನ್ಮದಲ್ಲಿ, ಆದರೆ ಇನ್ನಷ್ಟು ವಿಶೇಷವಾಗಿರತಕ್ಕಂಥ ಮುಂದಿನ ಮುಂದಿನ ಕ್ಷಣಗಳಲ್ಲಿ ನಿನ್ನ ನೆನಪು ಕೊಡತಾ ನಿನ್ನದೇ ಚಿಂತನೆ ಕೊಟ್ಟು ಉದ್ಧಾರ ಮಾಡು ಹರಿಯೇ ಅಂತ ದೇವರಲ್ಲಿ ಸುಜ್ಞಾನ ಭಕ್ತಿಯ ಒಳ್ಳೆ ಭಗವಂತ. ಆ ಸುಜ್ಞಾನ ಅಂದ್ರೆ ಯಾವುದು ಪ್ರಧಾನ? ಎಲ್ಲಾ ಜ್ಞಾನ ಇದೆ, ಒಂದಿಲ್ಲ. ದೇವ ಸ್ವತಂತ್ರ, ನಾನು ಅಸ್ವತಂತ್ರ, ಅದೇ ಪ್ರಾಣ, ಅದೇ ಇಲ್ಲ. ಮಿಕ್ಕದ್ದೆಲ್ಲ ಜ್ಞಾನ ಇದೆ, ಅವ್ರ ಹಾಗೆ ಇವ್ರು ಹೀಗೆ ಇದು ಹೀಗೆ ಅದು ಹಾಗೆ ಎಲ್ಲ ಇದೆ. ಭಾರತ ಭಾಗವತ ಎಲ್ಲ ತಲೆ ಎತ್ಕೊತಿದೆ, ಒಂದೇ ಒಂದು ಹೋಯ್ತು. ಏನದೇ ನಾನು ಅಸ್ವತಂತ್ರ ಅಂಬೋದು ಎದ್ದು ಹೋಯ್ತು, ನಾನು ಮಾಡಿದೆ ನಾನು ಮಾಡಿದೆ ಅಂತ ಕೂತಿತ್ತು. ಏನಾಯ್ತು? ಹೆಣ ಆಯ್ತದು, ಜ್ಞಾನ ಅಲ್ಲ. ಉಸಿರಾಟವಿಲ್ಲದ ಶರೀರ ಆಯ್ತದು. ಅದಕ್ಕೆ ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ನಮ್ಮ ಶುದ್ಧ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ಮಿಕ್ಕ ಎಲ್ಲ ಜ್ಞಾನ. ಏನು ಬೇಕಾದ್ರೂ ತೆರೆಸ್ಕೊಳ್ಳಿ, ಎಷ್ಟು ಸಿಡಿಗಳು ಬೇಕಾದ್ರೂ ಹಾಕೊಳ್ಳಿ, ಎಲ್ಲಾದ್ರೂ ಜ್ಞಾನ. ಹಲೋ, ಅದರಿಂದ ಬಂದ ಭಕುತಿಯ ನೀನೇ ಉಪಕಾರಿ ಎಂಬ ಎಚ್ಚರ ಪೂರ್ವಕ ದೇವರನ್ನ ಭಕುತಿಯ ಬೇಡು ಕೊಂಡಾಡು. ಕೊಂಡಾಡು ಅಂದ್ರೆ ನೀನೇ ಕೊಟ್ಟು ಉದ್ಧಾರ ಮಾಡುತ್ತೀಯ ಎಂಬ ಎಚ್ಚರಪೂರ್ವಕ ಶ್ರೀಹರಿಯಲ್ಲಿ ಇರುತ್ತಾರೆ. ಕೊಂಡಾಡುವುದು ಅಂದ್ರೆ ಏನು ಅಂದರೆ, ಹನ್ನೊಂದು ಇಂದ್ರಿಯಗಳಲ್ಲಿ ಭಗವಂತನ ವ್ಯಾಪಾರವನ್ನ ತಿಳಿದು ಅದನ್ನ ಹೇಳುವುದೇ ಕೊಂಡಾಡೋದು, ಇನ್ನೇನು ಇಲ್ಲ. ಕೊಂಡಾಡೋದು ನೀ ಚೆನ್ನಾಗಿದ್ಯಾ, ನೀ ಚೆನ್ನಾಗಿದ್ಯಾ, ಹಾಗಿದ್ಯಾ, ಹೀಗಿದ್ಯಾ, ಆ ದೇವ್ರು ಸಾಕಾಗಿರುತ್ತೆ. ನಾ ಇದು ಗೊತ್ತೋ, ನಾ ಹಿಂಗೆ ಇದ್ದೀನಿ, ಅದನ್ನೇನು ಹೊಗಳ್ತೀಯ. ಮತ್ತೆ ದೇವ್ರನ್ನ ಕೊಂಡಾಡೋದು ಅಂದ್ರೆ ನಿನ್ನ ಹನ್ನೊಂದು ಇಂದ್ರಿಯಗಳಲ್ಲಿ ನಾನು ಯಾವ ಯಾವ ವ್ಯಾಪಾರ ಮಾಡುತ್ತೇನೆ, ಏನು ಉಪಕಾರ ಮಾಡುತ್ತೇನೆ ತಿಳ್ಕೊಂಡು ಅದನ್ನ ಚೆನ್ನಾಗಿ ಹೇಳ್ತೀಯ, ಅದನ್ನ ಕೊಂಡಾಡೋದು ಅಂತಾರೆ. ಅಷ್ಟೇ ಹೊರತು ನೀ ಸಣ್ಣಕ್ಕಿದ್ಯಾ, ಸಪ್ಪಕ್ಕಿದ್ಯಾ, ತಲೆ ಮೇಲೆ ಕಿರೀಟ ಇದೆ, ಹಾಗೆ ಹಾಕೊಂಡಿದ್ಯಾ, ಹಣ ಹಾಕೊಂಡೇ ಇರ್ತೀನಪ್ಪ, ಯಾವಾಗ ಇದನ್ನೇ ಸ್ತೋತ್ರ ಮಾಡ್ತೀಯಾ? ಹೌದು, ಚೂರು ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕು. ನಿನ್ನ ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ನಾವು ಶುರು ಮಾಡ್ತೀವಲ್ಲ, ಏನು ಪದ್ಮದಲಾಯಕ್ಷ ಹಾಗೆ ಹೀಗೆ ದೇವ್ರು ಕೇಳ್ತಾನೆ, ಇಷ್ಟೇನ ಇನ್ನದಿ ಅಂತ ಕೇಳ್ತಾನೆ. ಅಲ್ಲೇ ನಿಂತರೆ ಸಾಕು ಅಂದ್ಬಿಡ್ತಾನೆ ದೇವ. ಮುಂದಕ್ಕೆ ಹೋಗ್ಬೇಕಂತೆ, ನನ್ನ ಇಂದ್ರಿಯಗಳಲ್ಲಿ ಹೀಗೆ ವ್ಯಾಪಾರ ಮಾಡ್ತಾ ಇದೀಯಾ, ಹೀಗೆ ಉಪಕಾರ ಮಾಡ್ತಾ ಇದೀಯಾ, ಹೀಗೆ ಮಾಡ್ತಾ ಇದೀಯಾ, ಇಲ್ಲಿ ಇಲ್ಲಿ ನಿನ್ನ ರೂಪಗಳು ಹೀಗೆ ಅಂದ್ರೆ, ಹೌದಾ, ನಾನೇನ್ ಮಾಡ್ತಾ ಇದ್ದೀನೆಲ್ಲ ಗೊತ್ತಾಯ್ತು ನನಗೆ, ವೆರಿ ಗುಡ್ ಅಂತ ಹೇಳ್ತಾನೆ ಆತ. ಅದನ್ನ ಸ್ತೋತ್ರ ಕೊಂಡಾಡೋದು ಅಂತ ಹೇಳ್ತಾರೆ. ಇಲ್ಲ ಸುಮ್ಮನೆ ಏನಾಗುತ್ತೆ ಅಲ್ವಾ? ಆದ್ದರಿಂದ ಭಾವಿಸುತ್ತ ಸುಜ್ಞಾನ ಭಕ್ತಿಯ ಬೇಡು ಕೊಂಡಾಡು ಅಂತ ವಿಶೇಷವಾಗಿ ಹೇಳ್ತಾ ಇಲ್ಲಿ ಈ ಪುಸ್ತಕ ತರಿಸ್ಕೊಳ್ಳಿ. ಯಾವುದು ಪಂಚರತ್ನ ಪ್ರಕಾಶಿಕ ಅಂತ, ಲಿಂಗಸೂಗುರುದು ಬಹಳ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಅಂದ್ರೆ, ಐದು ಜನ ಜ್ಞಾನಿಗಳ ವ್ಯಾಖ್ಯಾನ ಸಹಿತ ಗೋರಗಾಳ ಹನುಮಂತರಾಯರು ಅಂತ ಮಹಾಜ್ಞಾನಿಗಳವರು, ಅವರು ಸಂಧಿ ಸಂಧಿಗೂ ಕೂಡ ಕನೆಕ್ಷನ್ ಕೊಡ್ತಾ ಅವರ ಮಾತುಗಳು ಬರೀತಾರೆ. ಒಂದು ಸಂಧಿಗೂ ಇನ್ನೊಂದು ಸಂಧಿಗೂ ಏನು ರಹಸ್ಯ, ಒಂದೊಂದು ಪದ್ಯದಲ್ಲಿ ಅವರ ಆಯಾ ಪದ್ಯಗಳಲ್ಲಿ ನಾವು ಬೇಡಬೇಕಾದನ್ನೆಲ್ಲ ಬರೀತಾರೆ. ಎಷ್ಟು ಅನುಭವ ಇರುತ್ತಂದ್ರೆ, ಇಲ್ಲೊಂದು ಮಾತು ಬರೀತಾರೆ, ಇಷ್ಟೆಲ್ಲ ಹೇಳಿ ಶ್ರೀಹರಿಯನ್ನು ಸ್ತೋತ್ರ ಮಾಡಿದ್ನು ಆಜ್ಞಾಪಿಸಿದ್ದಾರೆ ಅಂತ ಅರ್ಥ ಬರೋದು. ಚಿಕ್ಕ ಒಂದು ಕೊಟೇಶನ್ ಕೊಡ್ತಾರೆ, ಇಂಥ ಸುಜ್ಞಾನ ಪುಟ್ಟಬೇಕಾದರೆ ವಿಜಯ ಗೋಪಾಲರ ಭಯ ಬೇಕು, ಗುರುವಿನೊಲವೆ ಆಗಬೇಕು, ಗುರುಪ್ರಸಾದ ಆಗಬೇಕು ಅಂತಾರೆ. ಸುಮ್ಮನೆ ತಿರುಗಾಕಲೇ ಬರಲ್ಲ, ದೊಡ್ಡವರು ಮನಸ್ಸಲ್ಲಿ ಇವನು ಚೆನ್ನಾಗಿರಲಿ, ಇವನಿಗೆ ಚೆನ್ನಾಗಿ ಬರಲಿ ಅಂತ ಗುರುಗಳು ಆಶೀರ್ವಾದ ಮಾಡಿದ್ರೆ ಬರುತ್ತಂತೆ. ಅವರ ಮನಸ್ಸನ್ನ ಗೆದ್ದು ಬಿಡಬೇಕು, ಅವ್ರು ಸಂತೋಷವಾಗಿ ಚೆನ್ನಾಗಿರಪ್ಪ ಅಂದ್ಬಿಟ್ರೆ ಆಯ್ತು, ದೇವರು ಸರ ಸರ ಸ್ಯಾಂಕ್ಷನ್ ಮಾಡ್ತಾನಂತೆ. ಅದಿಲ್ಲ, ಏನು ಓದಿದ್ರು ಕೂಡ ಮೇಲ್ನೋಟಕ್ಕೆ ಪಾಂಡಿತ್ಯ ಇರುತ್ತೆ, ಎಲ್ಲಾರು ಮೆಚ್ಕೊಂತಾರೆ, ಸ್ವಾಮಿ ಮೆಚ್ಚ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥದ್ದನ್ನು ಹೇಳ್ತಾರೆ ಗೋಪಾಲದಾಸರು. ಎರಡು ಸುಳಾದಿಗಳಲ್ಲಿ ವಿಶೇಷವಾಗಿ ಹೇಳುತ್ತಾರೆ, ಯಾವ ದೇಹ ಬಂದಿದ್ರೆ ಏನಯ್ಯ, ಕುಯೋನಿಗಳು ಬರಲಂಜೆ. ನನಗೆ ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ ಅಂದ್ರೆ, ಯಾವುದೋ ಒಂದು ಜನ್ಮದಲ್ಲಿ ಎಲ್ಲ ಪ್ರತಾರಣ ಬಿಡಿಸ್ತೀರಲ್ಲ, ನಂಗೆ ಯಾಕೆ ಹೆದರಿಕೆ, ಯಾವ್ದು ಬಂದ್ರೆ ಏನು? ಅಲ್ಲಿ ಹೇಳ್ತಾರೆ, ನಿಲ್ಲು ನಿಲ್ಲಯ್ಯ ದೇವ ನೀಲವರ್ಣದ ಸ್ವಾಮಿ ಅಂತ ಆ ಸುಳಾದಿಯಲ್ಲಿ ಒಂದು ಹೇಳ್ತಾರೆ, ಯೇಸು ಬಗೆ ಪೂಜೆಗಳು ನಿನಗೆ ಮಾಡುವೆ ಎಂಬ್ಯಾ, ನೀನಿತ್ತ ಬಂದೆ ನನಗೆ ಒಲಿದ ಮೇಲಕ ದೇವ. ಒಂದು ಜನ್ಮದಲ್ಲಿ ನನಗೆ ಒಲಿದ ಮೇಲೆ ಏನು ಪೂಜಾ ಮಾಡುತ್ತೀ ಅಂತ ಕೇಳ್ತೀಯ? ನಾನಾ ಜಲಗಳಲ್ಲಿ ನಾನಾ ಯೋನಿಗಳ ಇದಿ, ನಾನು ಇದ್ದುದನ್ನೆಲ್ಲ ಸ್ನಾನಗಳು ನಿನಗೆ. ನಾನ್ ಮೀನಾಗಿದ್ನೋ ಏನಾಗಿದ್ನೋ ಬರ್ಕೊಂಡಿದ್ರಲ್ಲ ಅವತ್ತು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀನು ಎನ್ನನ್ನು ಎಲ್ಲಿ ನಿಲ್ಲಿಸಿದ ಸ್ಥಳವೆಲ್ಲ ಶ್ರೀನಿವಾಸನೇ ನಿನಗೆ ಅದೇ ಪೀಠವೋ. ಏನು ಜನ್ಮಗಳಲ್ಲಿ ಬಂದು ಕರೆದ ಪಾಲು ಶ್ರೀನಾರಾಯಣ ನಿನಗೆ ಅಭಿಷೇಕವು. ನಾನಾ ಪರಿಪುಷ್ಪ ಸಿರಿ ತುಳಸಿ ಸಿರಿಗಂಧ ಮರ, ನಾನಾ ಜನ್ಮಗಳಾಗಿ ನಾನು ಬಂದುದೆಲ್ಲ ಶ್ರೀನಾಥ ನಿನಗೆ ಇವೆ ಪೂಜೆಗೆ ಆದೆನೋ. ನಾನಾ ವಸನವು ಜಲರುಹ ಜನ್ಮಗಳಲ್ಲಿ ನಾನು ಇದ್ದುದನ್ನೆಲ್ಲ ನಿನಗೆ ಉಡಿಗಾಭರಣ. ಆನೆ ಕುದುರೆ ಅಂಡಯಾದಿ ಯೋನಿಗಳಲ್ಲಿ ನಾನು ತಿರುಗಿದೆನಲ್ಲ ನಿನಗೆ ವಾಹನವಯ್ಯ. ನಾನಾ ಪದಾರ್ಥ ತಂಡುಲ ಮೊದಲಾದವುಗಳು, ಅಕ್ಕಿಯಾಗಿ ಹುಟ್ಟಿದ್ನೋ ಏನಾಗಿ ಹುಟ್ಟಿದ್ನೋ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಹೇಳ್ತಾ ಇದ್ರು. ನಾನಾ ಪದಾರ್ಥ ತಂಡುಲ ಮೊದಲಾದವುಗಳು ಏನು ಐದಿದವೆಲ್ಲ ನಿನಗೆ ನೈವೇದ್ಯವೋ, ಭಾನು ಚಂದಿರ ಸಾಕ್ಷಿಯಾಗಿ ಮಾಡಿದ್ದೆ ದೀಪ. ನೀನು ಎನ್ನವನಾಗಿ ಇದ್ದು ಇದರೊಳಗೆಲ್ಲ ಏನೇನು ಪರಿಪರಿ ಕರ್ಮ ಮಾಡಿಸಿದ್ದು, ಹೇ ನಾರಸಿಂಹ ಕಪ್ಪವು ನಿನಗೆ ಕಾಣು. ನೀನು ಮಂಗಳ ಮೂರ್ತಿ ಡಿಂಗರಿಗೆ ಬರು ಸಾರ್ಥಿ, ನೀನಾಗಿ ಮಾಡಿಸುವುದೆಲ್ಲ ನಿನಗೆ ಆರತಿ. ಜ್ಞಾನಮಯ ಕಾಯ ಗೋಪಾಲ ವಿಠಲರೆಯ, ನಿನ್ನಿತ್ತ ಬಾರೋ ನಿಜ ಭಕ್ತ ಜನರೊಡೆಯ. ಚೆನ್ನಾಗಿ ಅರ್ಪಣೆ ಮಾಡುತ್ತಾರೆ. ಇಷ್ಟು ಸುಳಾದಿಯನ್ನ ಒಂದು ಶಬ್ದದಲ್ಲಿ ಹೇಳಿದ್ರು. ಭಾವಿಸುತ ಅಂದ್ರು. ಏನು ಭಾವಿಸಬೇಕೋ ಗೊತ್ತಿಲ್ಲ ಅಂದ್ರೆ ನೋಡಿಕೊಳ್ಳಿ, ನಮ್ಮ ಗುರುಗಳೆಲ್ಲ ಸುಳಾದಿಗಳು ಹೇಳಿದ್ದಾರೆ, ಇನ್ನ ಸಂಸ್ಕೃತ ಬೇಕಾ ತೆಗೀರಿ ಅಂತ ಹೇಳುತ್ತಾರೆ. ಅದ್ ತೆಗೆದು ತಲೆ ಕಟ್ಟ ಹೋಗುತ್ತೆ. ಎಲ್ಲ ಆಚಾರರು ಬಿಚ್ಚಿ 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 ಹೇಳ್ತಾ ಬರ್ತಾರೆ. ಆ ರೀತಿಯಲ್ಲಿ ಒಂದೊಂದು ಸುಳಾದಿಯಲ್ಲಿ ಭಗವಂತನ ವಿಶ್ವರೂಪವನ್ನೇ ಪ್ರತಿಷ್ಠೆ ಮಾಡಿದ್ದಾರೆ. ಒಂದೊಂದು ಶಬ್ದ ಮುಟ್ಟಿದ್ರೆ ಸಾಕು, ಸಾವಿರ ಬಾಯಿಂದ ತೆಕ್ಕೊಂತಾನೆ ಮಹಾನುಭಾವ. ಅದನ್ನ ಹೆದರಿಕೆ ಆಗುತ್ತೆ. ಏನೇನ್ ಚೂರು ತೆಗಿತಾ ಹೋದ್ರೆ ಒಂದು ಪದ್ಯವೇ ಒಂದು ವಾರ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಯಾವಾಗ ಮುಗಿದೆ ಕರಿಕಥಾಮೃತಸಾರ ಅಲ್ವಾ? ಅದಕ್ಕೆ ಆದಷ್ಟು ಎಷ್ಟೆಷ್ಟು ಬೇಕೋ ಅಷ್ಟು ಹೇಳ್ಕೊಂತ ಮುಂದಕ್ಕೆ ಹೋಗ್ಬಿಡೋಣ. ಇನ್ನ ಮುಂದಿನದು ಪದ್ಯ ಹೇಳಿ ನಾಳೆ ಅರ್ಥ ನೋಡೋಣ. ಒಂದರೊಳಗೊಂದು ಒಂದರೊಳಗೊಂದೊಂದು ಬೆರದಿಹವು ಇಂದಿರೇಶನ ರೂಪಗಳು, ಮನ ಬಂದ ತೆರದಲ್ಲಿ ಚಿಂತಿಸು. ಇದಕ್ಕನು ಮಾನವಿರಿತಿಲ್ಲ ಸಿಂಧುರಾಜನೋಳ್ ಅಂಬರಾಲಯ ಬಂಧಿಸಲು ಪ್ರತಿತಂತುಗಳೋಳ್ ಉದಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರತಿ. ದೇವ ಹೇಗಿದ್ದಾನೆ ಅಂದ್ರೆ ನಿನ್ನ ಮನಸ್ಸಿಗೆ ಬಂದ ಚಿಂತನೆ ಮಾಡು, ಎಲ್ಲಾ ರೀತಿಯಲ್ಲಿದ್ದಾನೆ ಹೋಗು ಅಂತ ಹೇಳ್ತಾರೆ. ಅಂದ್ರೆ ಶಾಸ್ತ್ರಕ್ಕೆ ವಿರೋಧ ಆಗಿರಬಾರದು. ಆ ರೀತಿಯಲ್ಲಿ ಮನಬಂದ ಕರದಲ್ಲಿ ಚಿಂತಿಸು, ಇದಕ್ಕನು ಮಾನವಿನಿಕಿಲ್ಲ ಅಂತ ಹೇಳ್ತಾರೆ. ಒಂದು ರೂಪ ತಗೊಳ್ತೀಯ, ಒಂದು ರೂಪದಿಂದ ಇರ್ತಾನೆ. ಸಾವಿರ ರೂಪ ತಗೊಳ್ತೀಯ, ಒಂದೇ ರೂಪದಲ್ಲಿ ಸಾವಿರ ರೂಪದಿಂದಲೂ ಇದ್ದಾನೆ. ಏನು ಬೇಕಾದರೂ ಮಾಡ್ತಾನೆ ಅಂತ. ಇದು ದೊಡ್ಡ ಪದ್ಯ. ಇದು ನಮಗೆ ಇಡೀ ಜೀವನದಲ್ಲಿ ಸಾಧನೆಗೆ ಪ್ರಧಾನ ಟಾನಿಕ್ ತಂದು ಇದೆ. ಇಡೀ ಮಕಸುಳಾದಿಯ ಐಕ್ಯ ಚಿಂತನೆಯ ತಾತ್ಪರ್ಯ ಒಂದು ಮಾತಲ್ಲಿ ಹೇಳ್ಕೊಟ್ಬಿಟ್ರು. ನಮ್ಮ ಬಿಂಬ ಇಡೀ ಜಗತ್ತಿನಲ್ಲಿ ಎಷ್ಟು ಭಗವದ್ ರೂಪಗಳಿವೆ? 14 ಲೋಕಗಳಲ್ಲಿ ಅನಂತ. ಆ ಅನಂತ ರೂಪಗಳಲ್ಲಿ ಒಂದು ರೂಪ ಹೊರತೆಗೆದರೆ ಮಿಕ್ಕ ರೂಪಗಳೆಲ್ಲ ಆ ರೂಪದಲ್ಲಿ ಇರಬೇಕಾ? ಎಲ್ಲಾ ರೂಪಗಳಲ್ಲಿ ಇರಬೇಕಾ? ಹಾಗಾದರೆ ಇಡೀ 14 ಲೋಕದಲ್ಲಿರುವ ಸಕಲ ಸಜ್ಜನರಲ್ಲಿರುವ ಅಲ್ಲಲ್ಲಿ ಅವರವರ ದೇಹದೊಳಗಿರುವ ಅನಂತ ದೇವತೆಗಳ ರೂಪ, ಆ ಅನಂತ ದೇವತೆಗಳ ರೂಪಗಳಲ್ಲಿರುವ ಮತ್ತು ಅವರವರಕ್ಕಿಂತ ದೊಡ್ಡ ದೊಡ್ಡ ದೇವತೆಗಳ ರೂಪಗಳು, ಅವರವರಲ್ಲಿ ಎಲ್ಲರಲ್ಲಿ ಸೇರಿ ದೇವರ ರೂಪಗಳು ಎಷ್ಟಿರ್ಬೇಕು? ಅದಕ್ಕೆ ಕೆಟ್ಟು ಹೋಗ್ಬೇಕಲ್ಲ. ಅಷ್ಟೆಲ್ಲ ರೂಪಗಳು ಅನಂತ ಆದರೆ ಅದರೊಳಗೆ ನಿಮ್ಮ ಬಿಂಬಮೂರ್ತಿ ಒಂದು ಹೌದೋ ಅಲ್ವೋ? ಅದನ್ನ ಹೊರತೆಗೆದರೆ ಆ ಎಲ್ಲಾ ರೂಪಗಳು ಬಿಂಬಮೂರ್ತಿಯಲ್ಲಿ ಇರಬೇಕೋ ಇಲ್ವೋ? ಮತ್ತೆ ಬಿಂಬಮೂರ್ತಿಗೆ ಕೃಷ್ಣಾರ್ಪಣ ಅನ್ನೋ ಒಂದು ಲೋಟ ಹಾಲು ಕುಡಿದ್ರೆ ಅಷ್ಟು ರೂಪಗಳಿಗೆ ಬರುತ್ತೋ ಇಲ್ವೋ? ಬರಲೇಬೇಕು, ಕನ್ಫರ್ಮೇಶನ್ ಅದು. ಹಾಗೆ ಒಂದು ಲೋಟ ಹಾಲು ಕುಡಿದ್ರೆ ಸಾಕಲ್ತಿ, ಕೊಡೋದು ಗೊತ್ತು ನೋಡೋಣ. ರಾತ್ರಿ ಮಧ್ಯ ದಾನ ಕೊಡೋದು ಮತ್ತೆ ನಾವಂತೂ ಕುಡಿಯಬೇಕಲ್ಲ ಹಾಲು. ಆ ಕುಡಿಯೋ ಕಾಲಕ್ಕೆ, ಊಟ ಮಾಡೋ ಕಾಲಕ್ಕೆ ಆ ಒಂದು ಬಿಂಬಮೂರ್ತಿಗೆ ಕೃಷ್ಣಾರ್ಪಣ ಅನ್ನುವಾಗ ಎಷ್ಟು ರೂಪಗಳು ಕೈ ಚಾಚಿ ತಗೊಂಡ್ಬಿಡ್ತಾನೆ ಭಗವಂತ. ಯಾವುದು ಈ ಜ್ಞಾನವನ್ನು ಮೆಚ್ಚಿ ತಗೊಂತಾನಂತೆ, ಶವಾಶ ಅಂತ ಕೊಟ್ಬಿಡ್ತಾನೆ. ಎಷ್ಟು ಕೊಡ್ತಾನೆ? ಶ್ರೀನಿವಾಸನ ಹತ್ರ ಹೋಗಿ, ತಿರುಪತಿ ಶ್ರೀನಿವಾಸನ ಹತ್ರ ಒಂದು ಲೋಟ ಹಾಲು ಕೊಡಿ ನೈವೇದ್ಯ ತರ್ತೀರಾ ಅಂದ್ರೆ ಖುಷಿಯಿಂದ ಕುಪ್ಪಳಿಸಿ ತಗೊಂಡು ಹೋಗ್ತೀವಿ. ಹೌದಾ? ಬಂದು ಒಂದು ಹೇಳ್ಕೊಂತೀವಿ, ನೋಡ್ರಿ ನಮ್ಗೆ ಹೇಳಿದ್ರು ಲೋಟ ಹಾಲು ಕೊಟ್ಟಿ ಅಂತ ಹೇಳಿ. ಅಂಥದ್ದೇ ರೂಪಗಳು, ಕೋಟಿ ಕೋಟಿ ಅನಂತ ರೂಪಗಳು ಕೈ ಚಾಚಿ ಆ ಖಾಲಿ ಹಾಲು ತಗೊಂಡ್ರೆ ಎಷ್ಟು ಆನಂದ ಆಗ್ಬೇಕ್ರಿ? ಅಂಥ ಆನಂದ ಒಂದು ಸಲ ಬಿಂಬನಿಗೆ ಕೃಷ್ಣಾರ್ಪಣ ಅಂದ್ರೆ ಬರುತ್ತಲ್ಲ, ಹೇಗೆ? ಈ ಜ್ಞಾನಪೂರ್ವಕ ಇವನಲ್ಲೇ ಈ ಜಗತ್ತಿನಲ್ಲಿರುವ ಸಕಲ ಸಜ್ಜನರು ಅವರೊಳಗಿರುವ ಎಲ್ಲ ರೂಪಗಳು ಎಲ್ಲಾ ರೂಪಗಳು ನೋಡೋಣ ಒಂದ್ಸಲ ನೋಡಿ ಬಿಡೋಣ ಅದಕ್ಕೇನಂತೆ. ಮತ್ತೆ ನಾಳೆ ನೆನಪಿರುತ್ತೋ ಇಲ್ಲೋ. ಅಮ್ಮ ನಿಮ್ಮಲ್ಲಿ ಬಿಂಬ ಒಂದೇ ಇದೆ ಅಂದ್ಕೊಂಬೋದು ಏನು ಇಲ್ಲ. ಆ ಬಿಂಬ ನೀರಿದೆ ನಿಮ್ಮಲ್ಲಿ, ಲೋಟದಲ್ಲಿ ಹಾಕ್ತೀರಾ ಲೋಟ ಆಕಾರ, ತಂಬಿಗೆಯಲ್ಲಿ ಹಾಕ್ತೀರಾ ತಂಬಿಗೆ ಆಕಾರ ಅಷ್ಟೇ. ಅದಕ್ಕೆ ನಾ ಒಂದ್ಸಲ ಹೇಳಿದ್ದೆ ಮರ್ತೋಗಿದ್ದೆ, ಬಿಂಬ ನಿಮ್ಮ ಸ್ವರೂಪ ದೇಹದ ಆಕಾರದಲ್ಲೇ ಇರ್ತಾನೆ. ಅದು ಯಾವುದು ಅಂತ ಗೊತ್ತಿಲ್ಲ, ಸಪೋಸ್ ಅಂದ್ಕೊಳ್ಳಿ ಯಾವುದು ನಿಮ್ಮ ಆಪ್ಷನ್ ಯಾವುದಾದ್ರೆ. ಇನ್ನು ಸಕ್ಕರೆ ಗೊಂಬಿ, ಸಕ್ಕರೆ ಗೊಂಬಿ ಹಾಗೆ ಆದ್ರೆ ಏನು, ಬುದ್ಧಿ ಆದ್ರೆ ತಪ್ಪಿ ಆದ್ರೆ ಎಲ್ಲ ಸಿಹಿ ಸಚಿಯನಂತೆ. ಸರಿಯಪ್ಪ ಅಕ್ಕ ಹಾಗೆ ಅಂದ್ಕೊಳ್ಳಿ, ನೀವು ನರಸಿಂಹ ಅಂತ ಚಿಂತನೆ ಮಾಡ್ತೀರಾ, ಆ ರೂಪದಲ್ಲಿ ಚಿಕ್ಕ ಚಿಕ್ಕ ಕಾಗೆ ರೂಪಗಳನ್ನು ತುಂಬಿಡ್ತಾನೆ. ಕಾಗೆ ರೂಪಗಳಿಂದ ತಯಾರಾದ ನರಸಿಂಹ, ಏನು ಬೇಕಾದ್ರೂ ಇಟ್ಕೊಳ್ಳಿ. ಅಲ್ವಾ, ಆದ ಕಾರಣ ಇಷ್ಟು ಚಿಂತನೆ ಮಾಡಿದ್ರೆ ಆಯ್ತಲ್ಲ ಸ್ವಾಮಿ, ನೀನಂತ ಯಾವುದೋ ಒಂದು ರೂಪದಿಂದ ಇದ್ದಿರ್ತೀಯಲ್ಲ, ಡೆಫಿನೆಟ್ ಅದು. ನಾನೀಗ ಒಂದು ನರಸಿಂಹ ಪ್ರತಿಮಾ ಇಟ್ಟು ಬಾ ಅಂದ್ರೆ ಅಂತದ್ದೇ ಚಿಕ್ಕ ಚಿಕ್ಕ ರೂಪ ತುಂಬುತ್ತೀಯಲ್ಲ, ತುಂಬಲೇಬೇಕಲ್ಲ. ಆ ಚಿಕ್ಕ ರೂಪ ಯಾವುದು ಅಂತ ಗೊತ್ತಿಲ್ಲ, ಬೇಡಪ್ಪ ನಮ್ಗೆ ಹಾಕೆ, ನೀನಂತ ತುಂಬಿ ಬರ್ತೀಯ ಇಲ್ಲ ಬರ್ತೀನಿ ಅಂದ್ರೆ ಸಾಕು, ನಮ್ಮ ಮೇಲಿನ ಆಕಾರ ಸಾಕು ನರಸಿಂಹ ಅಂದ್ರು. ಆದ್ರೆ ಈ ನರಸಿಂಹ ಯಾವ ನರಸಿಂಹ, ನಮ್ಮ ಬಿಂಬನೇ ನರಸಿಂಹನಾಗಿ ನಿಂತ, ಅದು ಡಿಫರೆನ್ಸ್ ಇಲ್ಲಿ. ಏನದು ಅಂದ್ರೆ ಆ ನರಸಿಂಹ ಅಲ್ಲ ಈ ನರಸಿಂಹ. ಅದೇನ್ರಿ ಆ ನರಸಿಂಹ ಅಲ್ಲ ಈ ನರಸಿಂಹ ಅಂತೀರಾ, ಅವ್ರು ಬೇರೆ ಇವ್ರು ಬೇರೆ ಅಂದ್ರೆ ಬೇರೆ ಅಲ್ಲ. ಹೌದು ಬೇರೆ ಅಲ್ಲ, ಹೌದು ಅಂದ್ರೆ ಬೇರೆ ಹೌದು ಬೇರೆ ಅಲ್ಲ, ಯಾಕೆ ಎರಡು ಒಂದೇ ಆದ್ರೆ ಬೇರೆ. ಹೇಗೆ? ಆ ನರಸಿಂಹ ಪ್ರಕಟ ಮಾಡಿದ ಗುಣಗಳು ಬೇರೆ, ಈ ನರಸಿಂಹ ಪ್ರಕಟ ಮಾಡುವ ಗುಣಗಳು ನಿಮಗೆ ತಕ್ಕಂತ ಲಿಮಿಟೆಡ್, ಅದಕ್ಕೆ ಆ ಡಿಫರೆನ್ಸ್ ಇದೆ ಅಷ್ಟೇ. ಅದೇ ಚಿಕ್ಕ ಚಿಕ್ಕ ರೂಪಗಳಿಂದ ನರಸಿಂಹ ಆಕಾರದಲ್ಲಿ ನಿಲ್ಲುತ್ತೆ. ಬೇಡ ನಮ್ಗ ತಂಟೆ ಬೇಡ, ಅವ್ ನೋಡ್ತಾನೆ ಕೊನೆಗೆ. ಇವಾಗ ತಲೆಗೆಲ್ಲ ಮಾಡ್ಕೊಂಡು ಕ್ಯಾಲ್ಕುಲೇಟರ್ ಇಟ್ಕೊಂಡು ಎಷ್ಟಿದೆ ಅಂತ, ಯಾಕೆ ನಿಲ್ತೀಯಾ ನಿಲ್ಲಪ್ಪ ನಿಲ್ತೇನೆ ಅಂತ ಹೇಳಿದ. ಅದು ಎಷ್ಟು ತಗೊಂಡ್ರೆ ನಮ್ಗೆ ಏನಂತೆ, ದುಡ್ಡು ಕೊಟ್ಟಾಯ್ತು ಗೋಡೆ ಕಟ್ಟು ಅಂತ ಹೇಳಿ. ಅದಕ್ಕೆ ಎಷ್ಟು ಕಲ್ಲು ಬಳಸಿದ್ರೆ, ಏನು ಸಾವಿರ ಕಲ್ಲು ಬಳಸಿದ್ರೆ, 2000 ಕಲ್ಲು ಬಳಸಿದ್ರೆ, ನಮ್ಗೆ ಗೋಡೆ ಬೇಕಷ್ಟೇ. ಎಷ್ಟು ಬೇಕಾದ್ರೆ ನಿಲ್ಲು ನೀನು, ಆ ಲೆಕ್ಕ ಮಾಡ್ಲಿಕ್ಕೆ ಹೋಗ್ತೀವ ನಮ್ ಘಟಕಲ್ಲ ನಮ್ಗೆ ಯಾಕೆ. ಬಿಂಬ ರೂಪ ಇದ್ದದ್ದು ಹೌದು, ಎಷ್ಟೋ ರೂಪಗಳು ಬಂದದ್ದು ಹೌದು, ಆ ರೂಪದಿಂದ ನರಸಿಂಹ ರೂಪ ತಯಾರಾದದ್ದು ಹೌದು. ಒಳಗೆ ಎಷ್ಟು ರೂಪಗಳಿವೆ ಇಂಥದ್ದು ಅಂತ ಲೆಕ್ಕ ನಿಂಗೆ ಯಾಕೆ ಅಂತ ದೇವ. ಹಾ ಸತ್ಯ, ನಮ್ಮ ಬಿಂಬನ ಆಕಾರ ಚಿಕ್ಕ, ನಮ್ಮ ಜೀವನ ಆಕಾರದಲ್ಲಿರುವ ರೂಪ ನರಸಿಂಹ ರೂಪ ಅಲ್ಲ, ಆ ಜೀವನೊಳಗೆ ನರಸಿಂಹ ರೂಪಗಳು ತುಂಬಿದೆ. ಬಿಂಬನ ರೂಪ ಯಾವುದು ಅಂದ್ರೆ ಪ್ರತ್ಯೇಕ ರೂಪ, ಜೀವನ ಆಕಾರದ ರೂಪ. ಅದು ಯಾವ ಆಕಾರ ಎಂಬುದು ಅವನಿಗೆ ಗೊತ್ತು, ಅದು ಗುರುನೀತ ಗುರುಗಳಿಗೆ ಗೊತ್ತು. ಸದ್ಯಕ್ಕಂದ್ರೆ ನಮಗೂ ಬೇಡ, ನಾವು ಅಷ್ಟೇನು ಟೆನ್ಷನ್ ಅಲ್ಲಿಲ್ಲ ಗೊತ್ತಿಗಬೇಕು ಅಂತ ಹೇಳಿ. ಸದ್ಯಕ್ಕೆ ಅದರಿಂದ ನಮಗಷ್ಟೇ ಅಂತ ಅರ್ಜೆಂಟ್ ಇಲ್ಲ, ಅವನು ತೋರಿಸೋದಿಲ್ಲ ಎಂಬುದು ದೂರ ಇರಲಿ, ನಮಗೂ ಟೆನ್ಷನ್ ಇಲ್ಲ ಅರ್ಜೆಂಟ್ ಇಲ್ಲ ಎಂಬುದು ಒಪ್ಪೋಣ, ಮೊದಲಾಗ ಒಪ್ಪೋಣ. ಯಾರಿಗೂ ಇಲ್ಲ ಇಲ್ಲಿ, ಎಲ್ಲರೂ ಕ್ಯಾಜುವಲ್ ಆಗಿದ್ದವರೇ, ಕೂಲ್ ಆಗಿದ್ದವರೆ, ಯಾರು ದೇವ್ರ ಪತ್ರ ಆತ್ರ ಪಟ್ಟು ಕಾಣಿಸು ಅಂತ ಕೇಳೋದಿಲ್ಲ. ಕಾಣಿಸಿದ್ರು ಟೆನ್ಷನ್ ಎಲ್ಲಿ ಬಿಟ್ಟು ಹೋಗಬೇಕು ಅಲ್ವಾ. ಇಷ್ಟು ಕಷ್ಟಪಟ್ಟು ಮನೆ ಕಟ್ಟು ಎಲ್ಲ ಕಾರ್ ತಗೊಂಡು ಎಲ್ಲ ಮಾಡಿಕೊಂಡು ಇದಕ್ಕೆ ನಾನು ಮೋಕ್ಷಕ್ಕೆ ಬಾ ಅಂದ್ರೆ ಇದೆಲ್ಲ ತಿಪ್ಪೆ ಆಗ್ಬೇಕಾ? ರಾಮ ಕರದ, ರಾಮ ಕರದ, ಯಾರ್ಯಾರು ಬರ್ತೀರೋ ಬನ್ರಿ ಅಂತ ಕರದ. ನಾವು ಹೋಗಿಲ್ಲ, ನಾವೇ ಇದ್ವಾಗ, ನಾವೇ ಇತ್ತು ಹೋಗದೇ ಇಲ್ಲ. ಅದೇ ಇಷ್ಟೆಲ್ಲ ಇಟ್ಕೊಂಡು ನಿನ್ ಸುತ್ತ ಬಂದ್ಬಿಟ್ರೆ ಅದ ನಮ್ಗ ಏನ್ ಗ್ಯಾರಂಟಿ? ನೋಡಿದ್ವೋ ಇಲ್ಲ ಗೊತ್ತಿಲ್ಲ, ಅವನಂತ ನೋಡಿರ್ತಾನಮ್ಮ. ಮತ್ತೆ ಕರೆದ ನೋಡಿರ್ತೇವಾ? ನೋಡಿರಿ ಅದಕ್ಕೆ ಇಷ್ಟು ಜನ್ಮಗಳು ಬಂದಿದೆ ಅದಕ್ಕೆ ಇಷ್ಟ ಒಟ್ಟಾರೆ ನಮಗಂತೂ ಡೆಫಿನೇಷನ್ ಇತ್ತು ಅಂದ್ರೆ ಡೆಫಿನೆಟ್ ಇತ್ತು ಅಂದ್ರೆ ಗ್ಯಾರಂಟಿ ಇತ್ತು ಹೇಗೂ ಮೋಕ್ಷ ಕರ್ಕೊಂಡು ಹೋಗಿ ಹೋಗ್ತೀಯ ಇಂದಲ್ಲ ನಾಳೆ ಆದ್ರೂ ಬರಲೇಬೇಕು ಅದು ಹೇಗೂ ಸಿಗುತ್ತೆ ಇದು ಮತ್ತೆ ಹೋಗ್ಬಿಟ್ರೆ ಅದಕ್ಕೆ ಇದನ್ನು ಅನುಭವಿಸಿ ಹೋಗ್ಬೇಕು ಅಂತ ಆಸೆ ಇತ್ತೇನು ಸರಿ ಎಷ್ಟು ಬೇಕಾದ್ರೆ ಉರುಳಾಡಿ ಉರುಳಾಡಿದ್ರೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಕೇಳ್ಕೊಂಡು ಇರ್ತೀವಿ ಬಿಡಬೇಡಪ್ಪ ಬಿಡಬೇಡಪ್ಪ ಇವೆಲ್ಲ ಬಿಡ್ಲಿಕ್ಕೆ ಆಗಲ್ಲ ಅಂದ್ರೆ ಸರಿ ನೀನಾಗಿ ಬೇಡಪ್ಪ ಅನ್ನೋವರೆಗೂ ಉರುಳಾಡುತ್ತೀನಿ ಅಂತ ಉರುಳಾಡ್ತಾರೆ ಅಂದೇ ಸರಿ ಇರ್ಲಿ ಬಿಡಪ್ಪ ಅದಕ್ಕೆ ಏನಂತೆ ಸ್ವಾಮಿಯ ರೂಪವನ್ನ ಈ ತರ ಚಿಂತನೆ ಮಾಡೋಣ ಅದರಲ್ಲೂ ಕೂಡ ನಮ್ಮ ದೇಹ ತಗೊಳ್ಳಿ ನಮ್ಮ ದೇಹದಲ್ಲಿ ತತ್ವಾಭಿಮಾನಿಗಳಿದ್ದಾರ ಎಷ್ಟಿದ್ದಾರೆ ಒಂದೊಂದಿನ ಅನಂತ ರೂಪಗಳಿಂದಿದ್ದಾರೆ ಹೌದಾ ಪ್ರತಿಯೊಂದು ಇಂದ್ರಿಯದಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಪ್ರತಿಯೊಂದು ಕಣಕಣದಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಆ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡವರು ಹೌದಾ ಅವರಿಗಿಂತ ದೊಡ್ಡವರಲ್ಲಿ ಅವರಿಗಿಂತ ದೊಡ್ಡವರು ಇದ್ದಾರೆ ಆ ಪ್ರಕಾರ ಎಷ್ಟು ಜನ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ ಅವರೆಲ್ಲರಲ್ಲೂ ಕೂಡ ಅನಂತ ರೂಪಗಳಿಂದ ಭಗವಂತ ಇದ್ದಾನೆ ಇಷ್ಟೆಲ್ಲ ನಮ್ಮ ಕೇಳ್ತಾರೆ ಬ್ರಹ್ಮದೇವರಿಗೆ ಈ ಸೃಷ್ಟಿಯಲ್ಲಿ ಬಂದ ಒಂದು ಜೀವರಾಶಿಯ ಶರೀರದಲ್ಲಿರುವ ದೇವರ ಅನಂತ ರೂಪಗಳನ್ನು ಎಣಿಸಲಿಕ್ಕೆ ಆಗಲ್ಲಂತೆ ಯಾರಿಗೆ ಬ್ರಹ್ಮದೇವರಿಗೆ ಹಾಗಾದ್ರೆ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಸಜ್ಜನರಲ್ಲಿರುವ ಎಲ್ಲಾ ಭಗವದ್ ರೂಪಗಳು ಎಲ್ಲಾ ದೇವತೆಗಳ ರೂಪಗಳು ಋಷಿಗಳು ಗಂಧರ್ವರು ಪಿತೃಗಳು ಎಲ್ಲರೂ ಯಾರು ಬಂದಿದ್ದಾರಲ್ಲ ಅವ್ರ ರೂಪಗಳು ಎಣಿಸಲಿಕ್ಕೆ ಸಾಧ್ಯವ ಆಗಲ್ಲ ಆದರೆ ಅವೆಲ್ಲ ಇವನಲ್ಲಿ ತುಂಬಿವೆ ಯಾರು ನಮ್ಮ ಸ್ವಾಮಿಯಲ್ಲಿ ತುಂಬಿವೆ ಎಂದು ತಿಳಿದು ಏನು ಚೂರು ತಗೊಳ್ತೀವಿ ಅಲ್ಲಿ ಭಗವದ್ ರೂಪವನ್ನು ಎಣಿಸಿ ಅವನಿಗೆ ಐಕ್ಯ ಚಿಂತನೆ ಮಾಡಿದಾಗ ಗುಟಕ್ ತಂದ್ಬಿಟ್ರೆ ಆಯ್ತಪ್ಪ ಸ್ವಾಮಿ ಇಷ್ಟು ರೂಪಗಳಿಂದ ಸ್ವೀಕಾರ ಮಾಡುತ್ತಾನೆ ಸಾವಿರ ರೂಪಗಳಿಂದ ಅನಂತ ಕೈಗಳಿಂದ ಸ್ವೀಕಾರ ಮಾಡುತ್ತಾನೆ ಇಷ್ಟು ಸುಲಭವಾದ ನಮ್ಗೆ ಹೇಳಿಕೊಟ್ರೆ ನಾವು ಸೋಮಾರಿತನ ಎಲ್ಲ ಚಿಂತನೆ ಮಾಡೋದ್ರ ನೋಡಿಸಿದ್ರೆ ನಾವು ಮೈ ಬಗ್ಗಿ ಆ ಗುಂಡಕಲ್ಲು ತಗೊಂಡು ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ನಾಮ ಹಚ್ತೀವಿ ಎಲ್ಲ ಮಾಡ್ತೀವಿ ಅವ್ರ ಸರಿ ಮಾತಾಡ್ತೀವಿ ಉಪವಾಸ ಬೇಕಾದ್ರೂ ಬಿಡ್ತೀವಿ ಮನಸ್ಸು ದೇವರಲ್ಲಿಡು ಅಂಬುದು ಮಾತ್ರ ಮಾಡಲ್ಲ ನೋಡಿ ಮಾಡ್ತೀವ ಅದೊಂದೇ ಕಷ್ಟ ನನಗೆ ಬಹಳ ಟಫ್ ಸಬ್ಜೆಕ್ಟ್ ಅದು ಏನು ಬೇಕಾದ್ರೂ ಮಾಡ್ತೀವಿ ಪಂಚ ವಿಷಪಂಚಕ ಬೇಕಾದ್ರೆ ಅದು ತಿಂಗಳು ಒಂದ್ಸಾರ ಮಾಡ್ತೀವಿ ಅದಕ್ಕೂ ಸಿದ್ಧ ಆದರೆ ದಿನ ಇಡೀ ದೇವರಲ್ಲೇ ಮನಸ್ಸಿಡು ಅಂದ್ರೆ ಅದೇನೋ ಕಳ್ಕೊಂಡಂತೆ ಇರುತ್ತೆ ನಮಗೆ ಇಲ್ಲ ದೇವರಿಗೇನ ಮನಸ್ಸು ನಮ್ಗೇನಿಲ್ವಾ ಪರ್ಸನಲ್ ಲೈಫೇ ಇಲ್ವಾ ಅಂತ ಹೇಳಿ ಆ ತರ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಅದಕ್ಕೆ ಹೇಳ್ತಾರೆ ದೇವ ಮನವನಿ ಇರ್ತಾರೆ ತನ್ನ ಏನ್ ಬೇಕಾದ ಕೊಟ್ರೆ ಏನ್ ಉಪಯೋಗ ಬರ್ಬೇಕಲ್ಲ ಅಲ್ಲೇ ಇದ್ರೆ ಕಲ್ಯಾಕೆ ಅಂತ ಅಲ್ಲಮ್ಮ ಚಕ್ಲಿ ಕುಟ್ಕೊಳ್ಳಿಕ್ಕೆ ಕಲ್ಕೊಂಡು ಯಾಕ್ರಿ ಅಲ್ಲಿಲ್ಲ ಅಂತ ಅದೇ ಇದನ್ನ ಕಲ್ಯಾಕ್ ಹೇಳ್ತೇನೆ ಅಂತ ಅದೇ ತರ ದೇವರ ಸ್ಮರಣೆ ಇದೆ ಇಷ್ಟೆಲ್ಲ ಯಾಕೆ ಬರಲಿ ನಿಮ್ಗೆಲ್ಲ ದೇವರು ಕೊಡ್ಲಿ ನಿಮ್ಗೆಲ್ಲ ಕೊಟ್ಟ ಮೇಲೆ ನೀವೆಲ್ಲ ದೇವರು ಕೇಳ್ಕೊಂಡ್ರೆ ನನಗೆ ಗುಚ್ಚು ಬರ್ಬಾರ್ದು